ತಪಸ್ಸು. ಭಗವಂತನು ಎಷ್ಟು ಶಕ್ತಿವಂತ ಎಂದರೆ, ಒಂದು ಅಂಗವು ಮಾಡುವ ಕೆಲಸವನ್ನು ಬೇರೆ ಅಂಗಗಳು ಸುಲಭವಾಗಿ ಮಾಡುತ್ತದೆ. ಅವನ ಅಂಗಗಳು ದಿವ್ಯವಾದವು, ಆಧ್ಯಾತ್ಮಿಕವಾದವು. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನು ದೃಢಪಡಿಸಿದೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತನ ದಿವ್ಯವಾದ ರೂಪವು ಸಂಪೂರ್ಣ ಆನಂದಮಯವಾದದ್ದು, ಜ್ಞಾನಮಯವಾದದ್ದು ಹಾಗೂ ಶಾಶ್ವತವಾದದ್ದು, ಸನಾತನವಾದದ್ದು. ಆದ್ದರಿಂದ ಆತನು ಮಿಂಚುವ ವೈಭವ ಮೂರ್ತಿ. ಅವನ ಒಂದು ಅಂಗಕ್ಕೆ ಬೇರೆ ಇತರ ಅಂಗಗಳು ಮಾಡುವ ಸಂಪೂರ್ಣ ಶಕ್ತಿಗಳು ಇರುತ್ತದೆ. ನೋಡಲು, ನಿರ್ವಹಿಸಲು ಹಾಗೂ ಲೆಕ್ಕವಿಲ್ಲದ ಆಧ್ಯಾತ್ಮಿಕ ಹಾಗೂ ಭೌತಿಕ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುತ್ತದೆ. ಇದು ಆತನ ದಿವ್ಯವಾದ ಅಂಗಗಳಿಗೆ ಇರುವ ಶಕ್ತಿ. ಅಂತಹ ಆದಿಪುರುಷನಾದ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಬ್ರಹ್ಮದೇವನು ಹೇಳುತ್ತಾನೆ. ಉದಾಹರಣೆಗೆ, ವಿಷ್ಣು ತನ್ನ ಭಕ್ತನಾದ ಆದಿಶೇಷನ ಮೇಲೆ ಮಲಗಿರಬೇಕಾದರೆ ಶ್ರೀಮತಿ ಲಕ್ಷ್ಮೀದೇವಿಯು ಅವನ ಪಾದ ಕಮಲಗಳನ್ನು ಹೊತ್ತುತ್ತಾ ಸೇವೆ ಮಾಡುತ್ತಿರುತ್ತಾಳೆ. ಈಗ ವಿಷ್ಣುವು ಸೃಷ್ಟಿ ಮಾಡಬೇಕೆಂದು ನಿರ್ಧರಿಸಿದನು. ಆದರೆ ಅವನು ತನ್ನ ಪತ್ನಿಯಾದ ಲಕ್ಷ್ಮೀದೇವಿಯ ಸಹಾಯವನ್ನು ಪಡೆಯಲಿಲ್ಲ. ತನ್ನ ನಾಭಿಯಿಂದ ಒಂದು ಕಮಲವನ್ನು ಸೃಷ್ಟಿಸಿ ಅದರಲ್ಲಿ ಬ್ರಹ್ಮದೇವನನ್ನು ಹುಟ್ಟಿಸಿದ. ಇದು ಭಗವಂತನ ಅಂಗಗಳಿಗಿರುವ ಶಕ್ತಿ. ಈ ಭೌತಿಕ ಪ್ರಪಂಚದಲ್ಲಿ ಒಂದು ಹೆಣ್ಣು ಹಾಗೂ ಗಂಡಿನ ಮಿಲನವಿಲ್ಲದೆ ಯಾರೂ ಹುಟ್ಟು ಬರುವುದಿಲ್ಲ. ಆದರೆ ಇಲ್ಲಿ ನಾವು ನೋಡುತ್ತಿದ್ದೇವೆ, ವಿಷ್ಣುವಿನ ಸ್ವಇಚ್ಛೆಯಿಂದ ಯಾರ ಸಹಾಯವಿಲ್ಲದೆ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವನು ಮೊದಲನೆಯ ಆಚಾರ್ಯನು, ಈ ಬ್ರಹ್ಮಾಂಡದಲ್ಲಿ ಪರಮನು. ಆತನು ವಿಷ್ಣುವಿನ ನಾಭಿಯಿಂದ ಹುಟ್ಟಿದ ನಂತರ ತನ್ನ ಕಮಲದ ಹಾಸನಕ್ಕೆ ಕಾರಣ ಯಾರು ಎಂದು ಯೋಚಿಸಿದಾಗ ಅವನಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ. ಭೌತಿಕ ಸೃಷ್ಟಿಯನ್ನು ಹೇಗೆ ಮಾಡುವುದು ಎಂದು ಯೋಚಿಸಿದಾಗ ತನಗೆ ಸರಿಯಾದ ದಿಕ್ಕು ತೋಚಲಿಲ್ಲ, ಸೃಷ್ಟಿಗೆ ಮಾರ್ಗವೂ ಕಾಣಲಿಲ್ಲ. ಹೀಗೆ ಯೋಚನೆಯಲ್ಲಿ ತೊಡಗಿದಾಗ ಎರಡು ಅಕ್ಷರಗಳನ್ನು ಕೂಡಿಸಿ ಒಂದು ಉಚ್ಚಾರಣೆಯನ್ನು ಎರಡು ಬಾರಿ ಕೇಳಿದನು ಬ್ರಹ್ಮದೇವನು. ಈ ಎರಡು ಅಕ್ಷರಗಳು ತ ಹಾಗೂ ಪ. ಇವುಗಳೆರಡನ್ನು ಕೂಡಿಸಿದರೆ ತಪ ಎಂದು ಆಯಿತು. ಈ ತಪವು ಬ್ರಾಹ್ಮಣರ ಸೌಂದರ್ಯ ಹಾಗೂ ಸಂಪತ್ತಾಯಿತು. ಬ್ರಾಹ್ಮಣ ಎಂದು ಹೇಳಿದಾಗ ಚೆನ್ನಾಗಿ ಜ್ಞಾಪಕವನ್ನಿಟ್ಟುಕೊಳ್ಳಿ, ಅದು ಹುಟ್ಟಿನಿಂದ ಆಗುವುದಲ್ಲ. ಬ್ರಾಹ್ಮಣ ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ, ಯಾರು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸುತ್ತಿದ್ದಾನೋ ಅವನು ಬ್ರಾಹ್ಮಣ ಎಂದು ಹೇಳುತ್ತೆ ಶಾಸ್ತ್ರಗಳು. ಆದ್ದರಿಂದ ಈ ತಪ ಎಂಬ ಪದವು ಬ್ರಾಹ್ಮಣರ ಸೌಂದರ್ಯ ಹಾಗೂ ಸಂಪತ್ತಾಯಿತು. ಶ್ರೀಮದ್ ಭಾಗವತದ ಸಿದ್ಧಾಂತದ ಪ್ರಕಾರ ಪ್ರತಿ ಮನುಷ್ಯನು ಈ ತಪಸ್ಸುಗೋಸ್ಕರ ಇರುವುದು. ತಪ ಎಂದರೆ ಆಸ್ಟೇರಿಟಿ. ಒಂದು ಕೆಲಸವು ಕಷ್ಟವಾಗಿರುತ್ತದೆ, ಆದರೆ ಅದನ್ನ ಉನ್ನತ ಫಲಿತಾಂಶಕ್ಕೋಸ್ಕರ ಆಚರಿಸಬೇಕು. ಇದು ತಪ ಎಂದರೆ. ಪ್ರತಿಯೊಂದು ಮನುಷ್ಯನಿಗೂ ಈ ತಪವನ್ನು ಬಿಟ್ಟರೆ ಬೇರೆ ಕಾರ್ಯವೇ ಇರಬಾರದು. ಏಕೆಂದರೆ ಈ ತಪಸ್ಸು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಬ್ರಹ್ಮದೇವನು ಈ ಶಬ್ದವು ಕೇಳಿದ ನಂತರ ಆರಂಭಿಸಿದನು ತಪವನ್ನು. ಶ್ರೀಮದ್ ಭಾಗವತದಲ್ಲಿ ಈ ಶ್ಲೋಕವನ್ನು ಹೇಳಿದೆ. ತಪಸೈವ ಪರಂ ಜ್ಯೋತಿರ್ ಭಗವಂತಂ ಅಧೋಕ್ಷಜಂ ಸರ್ವಭೂತ ಗುಹಾವಾಸಂ ಅಂಜಸಾ ವಿಂದತೆ ಪುಮಾನ್. ಈ ಶ್ಲೋಕದಿಂದ ನಮಗೆ ಏನು ಅರ್ಥವಾಗುತ್ತದೆ ಅಂದರೆ, ಪರಮ ಸತ್ಯವು ಮೂರು ಲಕ್ಷಣಗಳಲ್ಲಿ ತಿಳಿಯಲ್ಪಡುತ್ತದೆ. ಭಗವಂತಂ ಅಧೋಕ್ಷಜಂ, ಜ್ಯೋತಿ ಪರಂ ಜ್ಯೋತಿ ಹಾಗೂ ಸರ್ವಭೂತ ಗುಹಾವಾಸಂ. ಮೊದಲನೆಯ ಸಾಕ್ಷಾತ್ಕಾರವು ಜ್ಯೋತಿ, ಎರಡನೆಯ ಸಾಕ್ಷಾತ್ಕಾರವು ಸರ್ವಭೂತ ಗುಹಾವಾಸಂ ಅಂದರೆ ಪರಮಾತ್ಮ, ಹಾಗೂ ಕೊನೆಯದಾಗಿ ಅಂತಿಮ ಸಾಕ್ಷಾತ್ಕಾರವು ಭಗವಂತಂ ಅಧೋಕ್ಷಜಂ, ದೇವೋತ್ತಮ ಪರಮ ಪುರುಷನು ಭಗವಾನ್. ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಈ ಉದಾಹರಣೆಯನ್ನು ಕೊಡುತ್ತಾರೆ. ಈಗ ಸೂರ್ಯನು ಇದ್ದಾನೆ. ಮೊದಲನೆಯ ಸಾಕ್ಷಾತ್ಕಾರವು ಸೂರ್ಯನ ಕಿರಣಗಳು ಅಂದರೆ ಸೂರ್ಯನ ಬೆಳಕು. ಈ ಅರಿವನ್ನು ಪಡೆಯುವುದು ತುಂಬಾ ಸುಲಭ, ಯಾರಾದರೂ ಬೆಳಕಿಗೆ ಬರಬಹುದು. ನಂತರ ಎರಡನೆಯದಾಗಿ ಸೂರ್ಯಮಂಡಲ. ಇದರ ಅರಿವನ್ನು ಪಡೆಯಲು ಅಷ್ಟು ಸುಲಭವಾಗಿ ಸಾಧ್ಯವಲ್ಲ. ಸೂರ್ಯಮಂಡಲಕ್ಕೆ ಹೋಗಲು ಸಾಧ್ಯವಿಲ್ಲ. ಆಧುನಿಕ ವಿಜ್ಞಾನದ ಪ್ರಕಾರ 9 ಕೋಟಿ ಮೈಲುಗಳ ದೂರದಲ್ಲಿದೆ ಸೂರ್ಯಮಂಡಲವು. ಅಷ್ಟು ದೂರವಿದ್ದೇ ನಮಗೆ ಅದರ ಉಷ್ಣಾಂಶವನ್ನು ಎಷ್ಟೊಂದು ಬಾರಿ ತಡೆಯಲು ಸಾಧ್ಯವಾಗುವುದಿಲ್ಲ. ಹೀಗಿದ್ದಲ್ಲಿ ಸೂರ್ಯಮಂಡಲಕ್ಕೆ ಹೋದರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೆ? ಸೂರ್ಯಮಂಡಲಕ್ಕೆ ಹೋಗುವ ಕತೆ ಇರಲಿ, 9 ಕೋಟಿಯಲ್ಲಿ 3 ಕೋಟಿ ಮೈಲುಗಳನ್ನು ಪ್ರಯಾಣಿಸಿದರೆ ಸಾಕು, ನಾವು ಉಳಿಯುವುದೇ ಇಲ್ಲ. ಅಷ್ಟೊಂದು ಬಿಸಿಯಾಗಿರುತ್ತದೆ, ಹತ್ತಿರ ಹೋದಷ್ಟು ಸುಟ್ಟು ಹೋಗುತ್ತೇವೆ. ಆದರೆ ಒಂದು ಮಾತ್ರ ನಿಜ, ಸೂರ್ಯಮಂಡಲದಲ್ಲಿ ಜೀವರಾಶಿಗಳಿವೆ. ಇದನ್ನು ಶಾಸ್ತ್ರಗಳು ದೃಢಪಡಿಸಿದೆ. ಆದರೆ ಅಲ್ಲಿನ ದೇಹವು ಬೇರೆ. ಅಲ್ಲಿ ಆಳುತ್ತಿರುವವನು ಸೂರ್ಯದೇವನಾದ ವಿವಸ್ವಾನನು. ಇವನನ್ನು ತಿಳಿಯುವುದೇ 3ನೆಯ ಸಾಕ್ಷಾತ್ಕಾರ. ಈ ರೀತಿಯಲ್ಲಿ ಪರಮ ಸತ್ಯವನ್ನು 3 ಹಂತದಲ್ಲಿ ಅರಿಯುತ್ತೇವೆ. ಎಲ್ಲ ಕಡೆಯೂ ಹರಡಿರುವ ನಿರಾಕಾರ ಬ್ರಹ್ಮನ್, ಇದು 1ನೆಯ ಸಾಕ್ಷಾತ್ಕಾರ. ಎಲ್ಲರಲ್ಲಿ ಇರುವ, ಅಣುವಿನಲ್ಲಿ ಇರುವ ಪರಮಾತ್ಮನ ರೂಪವು ಅರಿಯುವುದನ್ನು 2ನೆಯ ಸಾಕ್ಷಾತ್ಕಾರವೆಂದು ಹೇಳುತ್ತೇವೆ. ಹಾಗೂ ಕೊನೆಯದಾಗಿ ಕೃಷ್ಣಲೋಕದಲ್ಲಿರುವ ಭಗವಂತನನ್ನು, ಅಂದರೆ ದೇವೋತ್ತಮ ಪರಮ ಪುರುಷನನ್ನು ಅರಿಯುವುದು 3ನೆಯ ಸಾಕ್ಷಾತ್ಕಾರ ಎಂದು ಹೇಳುತ್ತೇವೆ. ಈಗ ಈ ಸೂರ್ಯಮಂಡಲದಲ್ಲಿ ಇರುವ ವಿವಸ್ವಾನನನ್ನು ಶಾಸ್ತ್ರದಲ್ಲಿ ಎಷ್ಟೊಂದು ಕಡೆ ವಿವರಿಸಿದೆ. ವಿವಸ್ವಾನನು ಸೂರ್ಯಮಂಡಲದ ಅಧಿಪತಿ, ರಾಜ. ಹೇಗೆ ನಮ್ಮ ಭೂಮಂಡಲದಲ್ಲಿ ರಾಜ್ಯಗಳಿವೆಯೋ ಅಲ್ಲಿ ಕೂಡ ರಾಜ್ಯಗಳಿವೆ. ಎಲ್ಲವೂ ಶಾಸ್ತ್ರಗಳಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ನಾನು ಈ ಜ್ಞಾನವನ್ನು ಸೂರ್ಯಮಂಡಲದ ರಾಜನಾದ ವಿವಸ್ವಾನನಿಗೆ ಹೇಳಿದನು. ಇದು ಭಗವದ್ಗೀತೆಯಲ್ಲಿ ಹೇಳಿದೆ, ಇದು ಸತ್ಯ, ಇದು ಕಲ್ಪನೆಯಲ್ಲ. ಸೂರ್ಯಮಂಡಲವನ್ನು ನೋಡುತ್ತಿದ್ದೇವೆ, ಸೂರ್ಯಕಿರಣಗಳನ್ನು ನೋಡುತ್ತಿದ್ದೇವೆ. ಆದ್ದರಿಂದ ಅಲ್ಲಿ ವಾಸಿಸುವ ಜೀವರಾಶಿಗಳಿವೆ, ಇದರಲ್ಲಿ ನಮಗೆ ಸಂದೇಹವಿರಬಾರದು. ಆದರೆ ಅವರ ದೇಹವು ಬೇರೆಯಾದದ್ದು. ಈಗ ಉದಾಹರಣೆಗೆ ಈ ಭೂಮಂಡಲವಿದೆ, ನಾವಿರುವ ಈ ಭೂಮಂಡಲವು ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಆದರೆ ಆ ಗ್ರಹವು, ಸೂರ್ಯಮಂಡಲವು ಬೆಂಕಿಯಿಂದ ಮಾಡಲ್ಪಟ್ಟಿದೆ. ಈ ಭೌತಿಕ ಸೃಷ್ಟಿಯೆಲ್ಲವೂ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಪಂಚಭೂತಗಳು ಯಾವುವು? ಮಣ್ಣು ಅಥವಾ ಭೂಮಿ, ನೀರು, ಅಗ್ನಿ, ಗಾಳಿ ಹಾಗೂ ಆಕಾಶ. ಈಗ ಈ ಭೂಮಂಡಲವು ಮಣ್ಣಿನಿಂದ ಮಾಡಲ್ಪಟ್ಟಿದೆ, ಇದು ಸಾಧ್ಯ, ಇದು ಸತ್ಯ ಎಂದಾಗ ಏಕೆ ಬೇರೆ ಲೋಕಗಳು ಇತರ ಪಂಚಭೂತಗಳಿಂದ ಮಾಡಲ್ಪಟ್ಟಿರಬಾರದು? ಸೂರ್ಯಮಂಡಲವು ಬೆಂಕಿಯಿಂದ ಏಕೆ ಮಾಡಲ್ಪಟ್ಟಿರಬಾರದು? ಆದರೆ ಒಂದು ವಿಷಯ, ಪಂಚಭೂತಗಳಲ್ಲಿನ ಬೇರೆ ಅಂಶಗಳು ಕೂಡ ಒಂದು ಗ್ರಹದಲ್ಲಿ ಇರಬಹುದು. ಆದರೆ ಪ್ರಧಾನವಾಗಿ ಸಹಜವಾಗಿ ಯಾವುದಾದರೂ ಒಂದು ಅಂಶದಿಂದ ಮಾಡಲ್ಪಟ್ಟಿರುತ್ತದೆ. ಸೂರ್ಯಮಂಡಲದಲ್ಲಿ ಪಂಚಭೂತಗಳಲ್ಲಿನ ಬೇರೆ ಅಂಶಗಳು ಕೂಡ ಇರಬಹುದು, ಆದರೆ ಪ್ರಧಾನವಾಗಿ, ಅಂದರೆ ಜಾಸ್ತಿಯಾಗಿ ಬೆಂಕಿಯಿಂದ ಮಾಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಈ ಭೂಮಂಡಲದಲ್ಲಿ ಕೂಡ ಪಂಚಭೂತಗಳ ಬೇರೆ ಅಂಶಗಳಿರಬಹುದು, ಆದರೆ ಪ್ರಧಾನದ ಅಂಶವು ಎಂದರೆ ಮಣ್ಣು. ಈ ರೀತಿಯಲ್ಲಿ ವಿಧ ವಿಧವಾದ ಗ್ರಹಗಳಿವೆ. ಇದು ಭಗವಂತನ ಸೃಷ್ಟಿ. ಈ ಭೂಮಂಡಲವು ಭಗವಂತನ ಸೃಷ್ಟಿಯೇ, ಆ ಸೂರ್ಯಮಂಡಲವು ಭಗವಂತನ ಸೃಷ್ಟಿಯೇ. ಆದರೆ ನಾವು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಈಗ ಈ ನೆಲವು ಕೂಡ ಭಗವಂತನ ಸೃಷ್ಟಿ, ನೀರು ಕೂಡ ಭಗವಂತನ ಸೃಷ್ಟಿ. ಆದರೆ ನಾವು ನೀರಿನಲ್ಲಿ ಹೋಗಿ ವಾಸಿಸಲು ಸಾಧ್ಯವಿಲ್ಲ. ಮೀನು ನೆಲದ ಮೇಲೆ ಬಂದು ವಾಸಿಸಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ವಿಧ ವಿಧವಾದ 1,00,000,000,000 ಗ್ರಹಗಳಿವೆ ಇಡೀ ಬ್ರಹ್ಮಾಂಡದಲ್ಲಿ. ಒಂದು ಜೀವರಾಶಿ ಯಾವ ಗ್ರಹದಲ್ಲಿ ವಾಸಿಸಲು ನಿಶ್ಚಯಿಸಲ್ಪಟ್ಟಿದೆಯೋ ಆ ಗ್ರಹದಲ್ಲಿ ಮಾತ್ರ ವಾಸಿಸಬಹುದು. ಅದಕ್ಕೆ ಬದ್ಧ ಎಂದು ಹೇಳುತ್ತೇವೆ, ಕಂಡೀಷನ್. ನಾವು ಸೂರ್ಯಮಂಡಲಕ್ಕೆ ಚಂದ್ರಮಂಡಲಕ್ಕೆ ಹೋಗಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಬದ್ಧ ಜೀವನಕ್ಕೆ ಅರ್ಥವೇನು? ಕಂಡೀಷನಲ್ ಲೈಫ್ ಎಂಬುದಕ್ಕೆ ಅರ್ಥವೇನು? ಷರತ್ತುಬದ್ಧ ಜೀವನವೆಂದರೆ ಈ ಗ್ರಹದಲ್ಲಿ ವಾಸಿಸಲು ನಮಗೆ ಅವಕಾಶವನ್ನು ನೀಡಲಾಗಿದೆ, ಬೇರೆ ಜೀವರಾಶಿಗಳಿಗೆ ಸೂರ್ಯಮಂಡಲದಲ್ಲಿ ವಾಸಿಸಲು ಅವಕಾಶ ನೀಡಲಾಗಿದೆ, ಆದ್ದರಿಂದ ನಾವು ಅಲ್ಲಿ ಹೋಗಿ ಬದುಕಲು ಸಾಧ್ಯವಿಲ್ಲ, ಆ ಸೂರ್ಯಮಂಡಲದಲ್ಲಿ ಇರುವ ಜೀವರಾಶಿಗಳು ಇಲ್ಲಿ ಬಂದು ಬದುಕಲು ಸಾಧ್ಯವಿಲ್ಲ. ಇದನ್ನೇ ಬದ್ಧ ಜೀವನ ಎಂದು ಹೇಳುವುದು. ನಾವು ಬದ್ಧ ಜೀವನದಲ್ಲಿಯೇ ಬದುಕಬೇಕು, ನಾವು ಸ್ವತಂತ್ರರಲ್ಲ. ಚಂದ್ರಮಂಡಲಕ್ಕೆ ಹೋಗಲು ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ, ಆದರೆ ವೇದಗಳ ಪ್ರಕಾರ ಇದು ಸಾಧ್ಯವೇ ಇಲ್ಲ. ವೇದಗಳ ಮಾತಿರಲಿ, ಆಧುನಿಕ ವಿಜ್ಞಾನದ ಮರುಮುಖವು ಕೂಡ ಇದನ್ನು ನಂಬುವುದಿಲ್ಲ. ಚಂದ್ರಮಂಡಲಕ್ಕೆ ಯಾರೂ ಹೋಗಲಿಲ್ಲ ಎಂದು ಇವತ್ತಿಗೆ ಎಷ್ಟೊಂದು ಆಧಾರಗಳಿವೆ. ಸಮಯ, ಶಕ್ತಿ ಹಾಗೂ ಹಣವು ನಾಶವಾಯಿತಷ್ಟೆ. ಪ್ರಕೃತಿಯ ನಿಯಮಗಳನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಸ್ವತಂತ್ರರು ಎಂದು ಭಾವಿಸುತ್ತೇವೆ ನಾವು. ಏನನ್ನಾದರೂ ಮಾಡಬಹುದು ಎಂದು ತಿಳಿಯುತ್ತೇವೆ ನಾವು. ಇದು ನಮ್ಮ ಮೂರ್ಖತನ. ಮೂಢ ಎಂದು ಹೇಳುತ್ತೇವೆ ಇದಕ್ಕೆ ಸಂಸ್ಕೃತದಲ್ಲಿ. ಬಾಳುತ್ತಿರುವುದು ಬದ್ಧ ಜೀವನದಲ್ಲಿ, ಆದರೆ ಸ್ವತಂತ್ರರು ಎಂದು ಭಾವಿಸುತ್ತೇವೆ. ಇದೇ ಅಹಂಕಾರ. ಸ್ವತಂತ್ರವು ಎಲ್ಲಿದೆ? ಪ್ರಕೃತೇಹಿ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ. ಇಂದಿನ ಪ್ರಪಂಚ ಇದನ್ನು ಅಂಗೀಕರಿಸುವುದಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಬದ್ಧರಾಗಿದ್ದರೂ ಕೂಡ ಸ್ವತಂತ್ರರು ಎಂದು ಭಾವಿಸುತ್ತೇವೆ. ಇದನ್ನೇ ಭ್ರಮೆ ಎಂದು ಕರೆಯುತ್ತೇವೆ. ನಿಜವಾದ ಸ್ವತಂತ್ರವು ಸಿಗಬೇಕೆಂದರೆ ನಾವು ಅದಕ್ಕೆ ಕೆಲಸ ಮಾಡಬೇಕು. ಸ್ವತಂತ್ರವು ಉಚಿತವಾಗಿ ಬರುವುದಿಲ್ಲ, ತಾನಾಗಿ ಬರುವುದಿಲ್ಲ. ಉದಾಹರಣೆಗೆ, ಒಂದು ರೋಗವು ನಮಗೆ ಬಂದಾಗ ಅದರ ಹಿಡಿತದಲ್ಲಿ ನಾವಿರುತ್ತೇವೆ. ಜ್ವರ ಅಥವಾ ಏನೇ ದುಃಖವನ್ನುಂಟು ಮಾಡುವ ವ್ಯಾಧಿ ಇರಲಿ, ಅದರ ನಿಯಂತ್ರಣದಲ್ಲಿರುತ್ತೇವೆ ನಾವು. ಆಗ ನಾವು ಸ್ವಲ್ಪ ತಪಸ್ಸನ್ನು ಆಚರಿಸಬೇಕು. ಈಗ ಉದಾಹರಣೆಗೆ, ಅಪೆಂಡಿಕ್ಸ್ ಎಂಬ ರೋಗದಿಂದ ಒದ್ದಾಡುತ್ತಿರಬೇಕಾದರೆ ಗುಣಪಡಿಸಿಕೊಳ್ಳಲು ಒಂದು ತಪಸ್ಸಿಗೆ ಸಿದ್ಧವಾಗಬೇಕು. ಆಪರೇಷನ್ ಎಂಬುವ ತಪಸ್ಸಿಗೆ ಸಿದ್ಧವಾಗಬೇಕು. ಆಪರೇಷನ್ ಮಾಡುವ ಸಮಯದಲ್ಲಿ ತುಂಬಾ ನೋವುಗಳನ್ನು ಅನುಭವಿಸಬೇಕು. ಆಗಲೇ ಅಪೆಂಡಿಕ್ಸ್ ಎಂಬುವ ಕಾಯಿಲೆ ವಾಸಿಯಾಗುತ್ತದೆ. ಈ ತಪಸ್ಸು ಎಂಬುವುದನ್ನು ಆಚರಿಸಿದಾಗ ನಮ್ಮ ಬದ್ಧ ಜೀವನದಿಂದ ನಾವು ಆಚೆ ಬರಬಹುದು. ಆತ್ಮ ಸಾಕ್ಷಾತ್ಕಾರಕ್ಕೆ ತೀವ್ರವಾದ ತಪಸ್ಸುಗಳನ್ನು ಆಚರಿಸುತ್ತಿದ್ದರು ಆಗಿನ ಕಾಲದ ಜನರು. ಹಿಮಾಲಯ ಪರ್ವತಕ್ಕೆ ಹೋಗುತ್ತಿದ್ದರು. ಅಲ್ಲಿ ತುಂಬಾ ತಣ್ಣಗಿರುತ್ತದೆ ವಾತಾವರಣವು, ಆದರೆ ಅದು ತಪಸ್ಸು, ಆಚರಿಸುತ್ತಿದ್ದರು. ಮತ್ತೊಂದು ಕಡೆ ಋಷಿಗಳು ಅತಿ ಹೆಚ್ಚಿನ ಉಷ್ಣಾಂಶದಲ್ಲಿ ತಮ್ಮ ಸುತ್ತಲೂ ಬೆಂಕಿಯನ್ನು ಹಚ್ಚಿಕೊಂಡು ಧ್ಯಾನ ಮಾಡುತ್ತಿದ್ದರು. ಇದು ತಪಸ್ಯ. ತೀವ್ರವಾಗಿ ಬಿಸಿಲು, ಆದರೂ ಉಷ್ಣಾಂಶವನ್ನು ಇನ್ನೂ ತೀವ್ರವಾಗಿ ಏರಿಸಿಕೊಂಡು ಧ್ಯಾನ ಮಾಡುತ್ತಿದ್ದರು. ಬೇರೆ ವಿಧದಲ್ಲಿ ಅತಿ ತಂಡಿಯಲ್ಲಿ ನೀರಿನ ಒಳಗೆ ಪ್ರವೇಶಿಸಿ ಧ್ಯಾನ ಮಾಡುತ್ತಿದ್ದರು ಇನ್ನು ಕೆಲವೊಬ್ಬರು. ಇದು ತಪಸ್ಸೆ. ಮನೆಯನ್ನು ಬಿಡಬೇಕು, ಸಂಸಾರವನ್ನು ತ್ಯಜಿಸಬೇಕು, ಕಾಡಿಗೆ ಹೋಗಬೇಕು, ಎಲೆಗಳನ್ನು ತಿನ್ನಬೇಕು, ಆಹಾರವನ್ನು ನಿಯಂತ್ರಿಸಬೇಕು, ಇಂದ್ರಿಯಗಳನ್ನು ಹಿಡಿತದಲ್ಲಿಡಬೇಕು. ಈ ರೀತಿಯಲ್ಲಿ ಎಷ್ಟೊಂದು ತೀವ್ರವಾದ ತಪಸ್ಸುಗಳು. ಈ ಕಲಿಯುಗದಲ್ಲಿ ಕೃಷ್ಣ ಭಕ್ತನಾಗಬೇಕೆಂದರೆ, ಭಗವಂತನ ಸಾಕ್ಷಾತ್ಕಾರವಾಗಬೇಕೆಂದರೆ, ಈಗಿನ ಆಚಾರ್ಯರು ಶ್ರೀಲ ಪ್ರಭುಪಾದರು ನಮಗೆ ನೀಡಿರುವ ತಪಸ್ಸು ಏನು, ಎಷ್ಟು ಕಷ್ಟವಾದದ್ದು ಆ ನಿಯಮಗಳು. ಅಧರ್ಮವಾಗಿ ಕಾಮಿಸಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಮಾಂಸವನ್ನು ಭಕ್ಷಿಸಬಾರದು, ಜೂಜು ಆಡಬಾರದು. ಮೊದಲು ಹೇಳಿದ ತಪಸ್ಸುಗಳಿಗೆ ಹೋಲಿಸಿದರೆ ಈ ನಿಯಮಗಳು ಒಂದು ಲೆಕ್ಕವೇ? ನೀವೇ ಯೋಚಿಸಿ ನೋಡಿ. ಆಚಾರ್ಯರು ಶ್ರೀಲ ಪ್ರಭುಪಾದರು ನೀಡಿರುವ ಈ ನಿಯಮಗಳನ್ನು ಒಂದು ರೀತಿಯಲ್ಲಿ ಯೋಚಿಸಿ ನೋಡಿದರೆ ಅವುಗಳೆಲ್ಲ ತಪಸ್ಸುಗಳು ಎಂದು ಪರಿಗಣಿಸಲೇ ಸಾಧ್ಯವಿಲ್ಲ. ವಾಸ್ತವವಾಗಿ ಈ ನಾಲ್ಕು ನಿಯಮಗಳು ಆಧ್ಯಾತ್ಮಿಕ ನಿಯಮಗಳು ಮಾತ್ರವಲ್ಲ, ಭೌತಿಕ ಪ್ರಪಂಚದಲ್ಲಿ ಒಬ್ಬ ನಾಗರಿಕತೆ ಇರುವ ವ್ಯಕ್ತಿಗೆ ಬೇಕಾದ ಸಹಜವಾದ ಗುಣಗಳು ಅಷ್ಟೇ. ಆಧ್ಯಾತ್ಮಿಕದ ಮಾತಿರಲಿ, ಭೌತಿಕ ಪ್ರಪಂಚದಲ್ಲಿ ಒಬ್ಬ ಜೆಂಟಲ್ಮ್ಯಾನ್ ಅಥವಾ ಮರ್ಯಾದಸ್ಥ ಎಂದು ಎನ್ನಿಸಿಕೊಳ್ಳಬೇಕಾದರೆ ಕೂಡ ಈ ಕೆಟ್ಟ ಅಭ್ಯಾಸಗಳು ಇರಲೇಬಾರದು. ಆದ್ದರಿಂದ ಇಷ್ಟು ಸುಲಭವಾದ ನಿಯಮಗಳನ್ನು ನಾವು ಆಚರಿಸಲು ಯೋಚನೆಯನ್ನು ಮಾಡಲೇಬಾರದು. ಈ ಸರಳವಾದ ನಿಯಮಗಳನ್ನು ಆಚರಿಸಿ ಕೃಷ್ಣನ ಪರಮ ಭಕ್ತರಾದ ಶ್ರೀಲ ಪ್ರಭುಪಾದರಿಗೆ ಶರಣಾಗಬೇಕು, ಗುರುವಾಗಿ ಸ್ವೀಕರಿಸಬೇಕು. ಕೃಷ್ಣನು ಹೇಳುತ್ತಾನೆ, ಒಬ್ಬ ಅಧಿಕೃತವಾಗಿರುವಂತಹ ಗುರುವಿನ ಆಶ್ರಯವನ್ನು ಪಡೆಯದೆ, ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸದೆ ಯಾರು ಅವನ ಭಕ್ತರಾಗಲು ಸಾಧ್ಯವೇ ಇಲ್ಲ, ಅವನ ಲೋಕಕ್ಕೆ ಹೋಗಲು ಆಗುವುದೇ ಇಲ್ಲ. ಈ ಕಲಿಯುಗದಲ್ಲಿ ಜನರು ಎಷ್ಟು ಪತಿತರೆಂದರೆ, ಈ ಇಷ್ಟು ಸರಳವಾದ ತಪಸ್ಸುಗಳನ್ನು ಆಚರಿಸಲು ಕೂಡ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಶ್ರೀಮದ್ ಭಾಗವತವು ಹೇಳುತ್ತದೆ, ತಪಸ ಏವ ತಪಸೈವ, ಅಂದರೆ ತಪಸ್ಸಿನಿಂದ ಮಾತ್ರ ಭಗವಂತನನ್ನು ಅರಿಯಬಹುದು, ಬೇರೆ ಮಾರ್ಗವಿಲ್ಲ. ತಪಸ ಏವ ಪರಂ, ಪರಂ ಅಂದರೆ ಭಗವಂತ. ಆದ್ದರಿಂದ ತಪಸ್ಸನ್ನು ಆಚರಿಸಬೇಕು. ವಾಸ್ತವವಾಗಿ ಏಕಾದಶಿ ದಿನಗಳಲ್ಲಿ ಏನು ಆಹಾರವನ್ನು ತೆಗೆದುಕೊಳ್ಳಬಾರದು. ಇನ್ನೂ ಖಚಿತವಾಗಿ ಹೇಳಬೇಕಾದರೆ ನೀರನ್ನು ಕೂಡ ಕುಡಿಯುವಂತಿಲ್ಲ. ಆದರೆ ನಮಗೆ ಶ್ರೀಲ ಪ್ರಭುಪಾದರು ಧಾನ್ಯಗಳನ್ನು ಮಾತ್ರ ತೆಗೆದುಕೊಳ್ಳಬೇಡಿ ಎಂದು ಹೇಳುತ್ತಾರೆ, ಹಣ್ಣು ಹಾಗೂ ಹಾಲನ್ನು ಸ್ವೀಕರಿಸಿ ತೊಂದರೆ ಇಲ್ಲ ಎಂದು ಹೇಳುತ್ತಾರೆ. ಈ ರೀತಿಯಲ್ಲಿ ಆಚಾರ್ಯರು ಶ್ರೀಲ ಪ್ರಭುಪಾದರು ಎಲ್ಲ ತಪಸ್ಸುಗಳನ್ನು ತುಂಬ ಕನಿಷ್ಠಗೊಳಿಸಿದರು, ಕಡಿಮೆ ಮಾಡಿದರು. ಹೀಗಿರಬೇಕಾದರೆ ಒಬ್ಬ ಶುದ್ಧ ಭಕ್ತನು ಇಷ್ಟು ಕಡಿಮೆ ಮಾಡಿ ಇಷ್ಟನ್ನು ಮಾತ್ರ ನೀನು ಆಚರಿಸು, ನಾನು ನಿನ್ನನ್ನು ಆ ಕೃಷ್ಣ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ವಿಶ್ವಾಸವನ್ನು ನೀಡುತ್ತಿದ್ದರೂ ಕೂಡ ನಾವು ಅವುಗಳನ್ನು ಆಚರಿಸಲು ಯೋಚಿಸುತ್ತೇವೆ, ನಮ್ಮ ಸೋಮಾರಿತನವನ್ನು ತೋರಿಸುತ್ತೇವೆ. ನಾವು ಈ ಸೋಮಾರಿತನವನ್ನು ಬಿಟ್ಟು ಶ್ರೀಲ ಪ್ರಭುಪಾದರು ನೀಡಿದ ಕನಿಷ್ಠ ಪಕ್ಷ ನಿಯಮಗಳನ್ನು ಆಚರಿಸಲೇಬೇಕು. ಇಲ್ಲದಿದ್ದರೆ ಭಗವಂತನ ಲೋಕಕ್ಕೆ ಹೋಗಲು ಹೇಗೆ ಇಚ್ಛಿಸಲು ಸಾಧ್ಯ? ಸಾಧ್ಯವೇ ಇಲ್ಲ. ಗುರುಗಳ ವಾಕ್ಯಗಳನ್ನು ಪಾಲಿಸಲೇಬೇಕು. ಅದು ನಮಗೆ ಎಷ್ಟೊಂದು ಒಳ್ಳೆಯದನ್ನು ಉಂಟು ಮಾಡುತ್ತದೆ ಅಂದರೆ, ಚೈತನ್ಯ ಚರಿತಾಮೃತದಲ್ಲಿ ಒಂದು ಚಿಕ್ಕ ಕಥೆ ಇದೆ. ಶ್ರೀರಂಗ ಕ್ಷೇತ್ರದಲ್ಲಿ ಒಬ್ಬ ಅವಿದ್ಯಾವಂತನಾದ ಬ್ರಾಹ್ಮಣನೊಬ್ಬನಿದ್ದನು. ಅವನಿಗೆ ವಿದ್ಯೆ ಇಲ್ಲದಿದ್ದರೂ ಭಗವದ್ಗೀತೆಯನ್ನು ಓದಲು ಪ್ರಯತ್ನಿಸುತ್ತಿದ್ದನು. ಸುತ್ತಮುತ್ತ ಇರುವ ಜನರಿಗೆ ಅವನಿಗೆ ಓದು ಬರುವುದಿಲ್ಲ ಎಂದು ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಅವನು ಭಗವದ್ಗೀತೆಯನ್ನು ಓದಲು ಪ್ರಯತ್ನಿಸುವಾಗ ಜನರು ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವಸ್ಥಾನದ ಸಮೀಪದಲ್ಲಿದ್ದಾಗ ಈ ಬ್ರಾಹ್ಮಣನನ್ನು ಕಂಡರು. ಆ ಬ್ರಾಹ್ಮಣನು ನಿಜವಾದ ಭಕ್ತನು ಎಂದು ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಯಿತು. ಚೈತನ್ಯ ಮಹಾಪ್ರಭುಗಳು ಅವನ ಬಳಿ ಹೋಗಿ ಹೀಗೆ ಕೇಳಿದರು, ಬ್ರಾಹ್ಮಣನೇ, ನೀನು ಏನು ಓದುತ್ತಿದ್ದೀಯಾ? ಆಗ ಬ್ರಾಹ್ಮಣನ್ ಹೇಳಿದನು, ನಾನು ಭಗವದ್ಗೀತೆಯನ್ನು ಓದಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಅವಿದ್ಯಾವಂತನು, ಇದು ನನ್ನ ಗುರುಗಳಿಗೆ ಕೂಡ ಗೊತ್ತು. ಆದರೂ ಅವರು ನನ್ನನ್ನು ಪ್ರತಿದಿನ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಓದಬೇಕು ಎಂದು ಆಜ್ಞೆ ಇಟ್ಟಿದ್ದಾರೆ, ನನಗೆ ಹೇಳಿದ್ದಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಕೇಳುತ್ತಾರೆ, ಅದು ಸರಿ, ಆದರೆ ನಿನ್ನ ಕಣ್ಣಲ್ಲಿ ಕೆಲವೊಮ್ಮೆ ನೀರು ಬರುತ್ತದೆ, ಅಳುತ್ತಿದ್ದೀಯಾ, ಏಕೆ? ಆಗ ಬ್ರಾಹ್ಮಣನು ಹೇಳುತ್ತಾನೆ, ನನಗೆ ಅಳು ಬರುವುದರ ಕಾರಣವೆಂದರೆ ಈ ಪುಸ್ತಕವನ್ನು ನಾನು ಎತ್ತಿಕೊಂಡಾಗ ನನಗೆ ಒಂದು ಚಿತ್ರವು ಕಾಣುತ್ತದೆ. ಅದು ಏನೆಂದರೆ, ಅರ್ಜುನನಿಗೋಸ್ಕರ ಕೃಷ್ಣನು ರಥವನ್ನು ಓಡಿಸುತ್ತಾನೆ. ಕೃಷ್ಣನು ಎಷ್ಟು ಕರುಣೆಯುಳ್ಳವನೆಂದರೆ ತಾನು ತನ್ನ ಭಕ್ತನಿಗಾಗಿ ಸೇವಕನ ಸ್ಥಾನವನ್ನು ಸ್ವೀಕರಿಸಿದ್ದಾನೆ. ಈ ಒಂದು ಚಿತ್ರವನ್ನು ನಾನು ಕಂಡಾಗ ನನಗೆ ಅಳು ಬರುತ್ತದೆ ಸ್ವಾಮಿ. ಆಗ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನನ್ನು ಅಪ್ಪಿಕೊಂಡು ಹೇಳುತ್ತಾರೆ, ನೀನು ನಿಜವಾಗಿಯೂ ಭಗವದ್ಗೀತೆಯನ್ನು ಓದುತ್ತಿದ್ದೀಯಾ? ತಕ್ಷಣವೇ ಆ ಬ್ರಾಹ್ಮಣನು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಾ ಹೇಳುತ್ತಾನೆ, ನಿಮ್ಮ ದರ್ಶನದ ನಂತರ ಭಗವದ್ಗೀತೆಯ ಕೃಷ್ಣಾರ್ಜುನರನ್ನು ನೋಡಿ ಬರುವ ಆನಂದಕ್ಕಿಂತ 2 ಪಟ್ಟು ಜಾಸ್ತಿ ಆಯಿತು. ಆದ್ದರಿಂದ ನನಗೆ ಸಂದೇಹವೇ ಇಲ್ಲ, ನೀವು ಸಾಕ್ಷಾತ್ ಆ ಶ್ರೀಕೃಷ್ಣನೇ ಎಂದು. ಆ ಬ್ರಾಹ್ಮಣನ ಮನಸ್ಸು ಪರಿಶುದ್ಧವಾದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಎಂದು ಬ್ರಾಹ್ಮಣನಿಗೆ ತಿಳಿಯಿತು. ಚೈತನ್ಯ ಮಹಾಪ್ರಭುಗಳನ್ನು ಎಲ್ಲಾ ವಿವರಗಳಲ್ಲಿ ಅರಿತನು ಬ್ರಾಹ್ಮಣನು. ಚೈತನ್ಯ ಮಹಾಪ್ರಭುಗಳು ತಾನು ಕೃಷ್ಣನೇ ಎಂದು ಸಂಪೂರ್ಣವಾಗಿ ವಿವರಿಸಿ ತಾನು ಕೃಷ್ಣನೇ ಎಂದು ಯಾರಿಗೂ ಹೇಳಬಾರದೆಂದು ಆಜ್ಞೆಯನ್ನಿಟ್ಟರು ಬ್ರಾಹ್ಮಣನಿಗೆ. ಚೈತನ್ಯ ಮಹಾಪ್ರಭುಗಳ ಮಹಾಭಕ್ತನಾದನು ಆ ಬ್ರಾಹ್ಮಣ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು 4 ಬಿಡಲೇ ಇಲ್ಲ ಆ ಬ್ರಾಹ್ಮಣನು. ಶ್ರೀರಂಗ ಕ್ಷೇತ್ರದಲ್ಲಿ ಸದಾ ಚೈತನ್ಯ ಮಹಾಪ್ರಭುಗಳ ಬಳಿಯೇ ಇದ್ದನು. ಹೀಗಾಗಿ ಭಗವಂತನೊಡನೆ ಸತತವಾಗಿರಲು ಭಾಗ್ಯ ಉಂಟಾಯಿತು ಆ ಅವಿದ್ಯಾವಂತನಾದ ಭಕ್ತನಿಗೆ. ಇದರಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ, ಗುರುಗಳ ಆಜ್ಞೆಯನ್ನು ಪಾಲಿಸಿದರೆ ಏನನ್ನಾದರೂ ಸಾಧಿಸಬಹುದು. ಆ ಬ್ರಾಹ್ಮಣನು ಅವಿದ್ಯಾವಂತನು, ಆದರೂ ಗುರುಗಳು ಭಗವದ್ಗೀತೆಯನ್ನು ಪ್ರತಿದಿನವೂ ಸಂಪೂರ್ಣವಾಗಿ 18 ಅಧ್ಯಾಯಗಳನ್ನು ಓದು ಎಂದು ಹೇಳಿದಾಗ ಅದನ್ನು ಪಾಲಿಸಿದನು ಬ್ರಾಹ್ಮಣನು. ಆದ್ದರಿಂದ ಸಾಕ್ಷಾತ್ ಭಗವಂತನೊಡನೆ 4 ನಿರಂತರ ಮಾಸಗಳ ಸಹವಾಸವಾಯಿತು ಆ ಬ್ರಾಹ್ಮಣನಿಗೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಗುರುವಾಷ್ಟಕದಲ್ಲಿ ಹೇಳುತ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾನ್ ನಗತಿ ಕುತೋಪಿ ಧ್ಯಾಯನ್ ಸುವಂ ಸಸ್ಯ ಯಶಸ್ತ್ರಿ ಸನ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಗುರುಗಳು ಪ್ರಸಾದಿಸಿದರೆ ಒಬ್ಬನು ಭಗವಂತನ ಆಶ್ರಯವನ್ನು ಪಡೆಯಬಹುದು, ಗುರುಗಳು ಪ್ರಸಾದಿಸದಿದ್ದರೆ ಭಗವಂತನ ಸೇವೆಯಲ್ಲಿ ಮುಂದುವರಿಯುವುದಿಲ್ಲ. ಆದ್ದರಿಂದ ಅಂತ ಗುರುಗಳಿಗೆ ನಾನು ನಮಸ್ಕರಿಸುತ್ತೇನೆ, ಸದಾ ಸ್ಮರಿಸುತ್ತೇನೆ. ಒಂದು ದಿನಕ್ಕೆ ಕನಿಷ್ಠ ಪಕ್ಷ 3 ಬಾರಿಯಾದರೂ ನನ್ನ ಗುರುಗಳ ಚರಣ ಕಮಲಗಳಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ ಎಂದು ಹೇಳುತ್ತಾರೆ ವಿಶ್ವನಾಥ ಚಕ್ರವರ್ತಿ ಠಾಕೂರರು. ಆದ್ದರಿಂದ ಗುರುಗಳು ಬೇಕು. ವಾಸುದೇವೇ ಭಗವತಿ ಭಕ್ತಿಯೋಗ, ವಾಸುದೇವೇ ಭಗವತಿ ಅಂದರೆ ವಾಸುದೇವನ ಭಕ್ತರು ಬೇಕು. ಆಗಲೇ ವಾಸುದೇವನನ್ನು ಅಥವಾ ಕೃಷ್ಣನನ್ನು ಅರಿಯಲು ಸಾಧ್ಯ, ನಮ್ಮ ಬುದ್ಧಿಬಲದಿಂದ ಅಲ್ಲ. ತದ್ವಿಜ್ಞಾನಾರ್ಥಂ ಸ ಗುರುಂ ಏವಾಭಿ ಗಚ್ಚೇತ್. ಯಾರಿಗೆ ಗುರು ಬೇಕು? ಜಿಜ್ಞಾಸುಹು ಶ್ರೇಯ ಉತ್ತಮಂ. ಯಾರಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಯಬೇಕೆಂಬ ಜಿಜ್ಞಾಸೆಯು ಇರುತ್ತದೆಯೋ ಅವರಿಗೆ ಗುರು ಬೇಕು. ನನಗೆ ಒಬ್ಬರು ಗುರುಗಳು ಈ ಊರಿನಲ್ಲಿ ಇದ್ದಾರೆ, ಆ ಊರಿನಲ್ಲಿದ್ದಾರೆ. ನಮ್ಮ ಗುರುಗಳು, ಗುರುಗಳು ಎಂಬುದು ಒಂದು ಶೈಲಿ ಅಥವಾ ಫ್ಯಾಷನ್ ಆಗಿ ಹೋಗಿದೆ ಇಂದಿನ ಕಲಿಯುಗದಲ್ಲಿ. ಹೇಗೆ ಒಂದು ಮನೆಗೆ ನಾಯಿ ಅಥವಾ ಬೆಕ್ಕು ಇರುತ್ತದೋ ಆ ರೀತಿಯಲ್ಲಿ ಆಗೋಯ್ತು ಈಗಿನ ಕತೆ, ಮುದ್ದಿನ ಪ್ರಾಣಿಯಂತೆ. ಗುರುವಿಗೂ ಹಣ ಬೇಕು, ಬೀದಿ ಬೀದಿಗೆ ಒಬ್ಬ ಗುರು. ನಕಲಿ ಅವತಾರಗಳು. ಶಿಷ್ಯನೇ ಹೇಳುತ್ತಾನೆ ನನಗೆ ವ್ಯಾಪಾರವಿಲ್ಲ, ಆಗ ಗುರು ಹೇಳುತ್ತಾನೆ ನನಗೆ ಇಷ್ಟು ಹಣವನ್ನು ಕೊಡು, ದೋಷವನ್ನು ನಿವಾರಿಸುತ್ತೇನೆ, ಆ ಪರಿಹಾರವನ್ನು ಮಾಡುತ್ತೇನೆ, ಈ ಪರಿಹಾರವನ್ನು ಮಾಡುತ್ತೇನೆ, ಆದರೆ ಹಣವನ್ನು ಕೊಡಬೇಕು, ಇದು ವ್ಯಾಪಾರ. ಶಿಷ್ಯನು ಹೇಳುತ್ತಾನೆ ಗುರುಗಳೇ ನಾನು ಮಾಂಸವನ್ನು ತಿನ್ನದೇ ಇರಲಾರೆ, ಮೀನನ್ನು ನುಂಗದೇ ಇರಲಾರೆ. ಆಗ ಗುರು ಹೇಳುತ್ತಾನೆ ಹಾಗಾದರೆ ಸರಿ, ತಿನ್ನು ಶಿಷ್ಯನೇ, ಪರವಾಗಿಲ್ಲ, ತೊಂದರೆ ಇಲ್ಲ, ನಾನು ಅಪ್ಪಣೆ ಕೊಡುತ್ತೇನೆ. ಈ ರೀತಿಯಲ್ಲಿ ಒಪ್ಪಂದಗಳು ಗುರು ಶಿಷ್ಯರ ನಡುವೆ. ಏಕೆಂದರೆ ಗುರು ಯೋಚಿಸುತ್ತಾನೆ ನಾನು ಇವನನ್ನು ನಿಯಂತ್ರಿಸಿದರೆ ಓಡಿ ಹೋಗುತ್ತಾನೆ, ನನ್ನ ಬಳಿ ಬರುವುದಿಲ್ಲ, ನನಗೆ ಹಣ ಸಿಗುವುದಿಲ್ಲ. ಆದ್ದರಿಂದ ಒಪ್ಪಂದಗಳು ನಡೆಯುತ್ತದೆ. ಜನರಿಗೋ ಶಿಸ್ತಿನ ಗುರು ಬೇಕಾಗಿಯೂ ಇಲ್ಲ. ಗುರು ಅಂದರೆ ಯಾರು? ಗುರು ಅಂದರೆ ಪರಂಪರೆಯಿಂದ ಬಂದಿರಬೇಕು. ಸದ್ಯದಲ್ಲಿರುವ ಗುರು ಅವರ ಹಿಂದಿನ ಗುರುಗಳಿಂದ ಅಧಿಕೃತವಾಗಿರಬೇಕು. ಹೇಗೆ ಶ್ರೀಲ ಪ್ರಭುಪಾದರು 4 ಪರಂಪರೆಯಲ್ಲಿ ಒಂದಾದ ಶ್ರೀ ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದಲ್ಲಿ ಬಂದರೋ ಹಾಗೆ ಇರಬೇಕು ನಿಜವಾದ ಗುರು ಎಂದರೆ. ಹೇಗೆ ಶ್ರೀಲ ಪ್ರಭುಪಾದರು ತಮ್ಮ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಂದ ಅಧಿಕೃತರಾದರೋ ಹಾಗೆ ಇರಬೇಕು ನಿಜವಾದ ಗುರುಗಳೆಂದರೆ. ತಾನಾಗಿಯೇ ಸೃಷ್ಟಿಯಾಗುವುದಲ್ಲ. ನಾವು ಕೇಳಬಹುದು ಶ್ರೀಲ ಪ್ರಭುಪಾದರೇ ದಯಮಾಡಿ ನನ್ನನ್ನು ಮಾಂಸವನ್ನು ತಿನ್ನುವುದಕ್ಕೆ ಬಿಡಿ, ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿಕೊಳ್ಳಿ. ಆದರೆ ಶ್ರೀಲ ಪ್ರಭುಪಾದರು ಎಂದೆಂದಿಗೂ ಇಂತಹ ರಾಜಿಗೆ ಒಪ್ಪಿದ್ದೇ ಇಲ್ಲ. 4 ನಿಯಮಗಳನ್ನು ಆಚರಿಸು, ಪ್ರತಿದಿನ ಹರೇ ಕೃಷ್ಣ ಮಂತ್ರವನ್ನು 16 ಮಾಲೆಗಳನ್ನು ಜಪಿಸು, ಆಗಲೇ ನಿನಗೆ ದೀಕ್ಷೆ. ಇದು ನಿಜವಾದ ಗುರುವಿನ ನಡತೆ. ನೋ ಕಾಂಪ್ರಮೈಸ್. ಶಿಷ್ಯನಿಗೆ ಗುಲಾಮನಾಗುವುದಿಲ್ಲ ಗುರುವು. ತದ್ವಿಜ್ಞಾನಾರ್ಥಂ ಸ ಗುರುಂ ಏವಾಭಿ ಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಭಗವದ್ಗೀತೆ ಹೇಳುತ್ತದೆ ಗುರುಗಳ ಬಳಿ ನೀನು ಕಲಿ. ಹೇಗೆ? ಪ್ರಣಿಪಾತೇನ, ಶರಣಾಗತಿಯಾಗಿ, ಶರಣಾಗಿ, ಸರೆಂಡರ್, ನೀನು ಶರಣಾಗು. ಈ ರೀತಿಯಲ್ಲಿ ಗುರುವಿಗೆ ಮೊದಲು ಶರಣಾಗಬೇಕು, ಗುರುವಿನ ಆಶ್ರಯವನ್ನು ಪಡೆಯಬೇಕು. ಆದೌ ಗುರ್ವಾಶ್ರಯಂ. ಈ ರೀತಿಯಲ್ಲಿ ಗುರುವಿಗೆ ಶರಣಾಗಿ ಆಶ್ರಯವನ್ನು ಪಡೆದು ಭಕ್ತಿಯೋಗವನ್ನು ಪ್ರಾರಂಭಿಸಬೇಕು, ತಪಸ್ಸುಗಳನ್ನು ಆಚರಿಸಬೇಕು. ತಪಸ್ಸುಗಳನ್ನು ನಿಯಮಗಳನ್ನು ಆಚರಿಸದಿದ್ದರೂ ತೊಂದರೆ ಇಲ್ಲ ಎಂದು ಯಾವ ಅಧಿಕೃತ ಗುರುವು ಹೇಳುವುದಿಲ್ಲ. ತಪಸ್ಸುಗಳನ್ನು ಆಚರಿಸಲೇಬೇಕು, ನಮಗೋಸ್ಕರ, ಬೇರೆಯವರಗೋಸ್ಕರವಲ್ಲ. ಹರೇ ಕೃಷ್ಣ.